ಧ್ರುವ ಮಹಾರಾಜನ ಕತೆ ಭಾಗ 5. ಧ್ರುವ ಮಹಾರಾಜನು ದೇವೋತ್ತಮ ಪರಮಪುರುಷನಾದ ವಿಷ್ಣುವನ್ನು ತೃಪ್ತಿಪಡಿಸಲು ಅನೇಕ ಯಜ್ಞಾಚರಣೆಗಳನ್ನು ಮಾಡುತ್ತಿದ್ದನು. ಯಜ್ಞಗಳು ಇರುವುದೇ ಭಗವಂತನನ್ನು ಸಂತೃಪ್ತಿಗೊಳಿಸುವುದಕ್ಕೆ. ಅವನೊಬ್ಬನೇ ಎಲ್ಲಾ ವರಗಳನ್ನು ನೀಡುವ ದೇವೋತ್ತಮ ಪರಮಪುರುಷನು. ಅವನಿಗೆ ಸದಾ ಭಕ್ತಿ ಸೇವೆಯನ್ನು ಮಾಡುತ್ತಲೇ ಇದ್ದನು ಧ್ರುವನು. ಏಕೆಂದರೆ ಭಗವಂತನು ಎಲ್ಲದಕ್ಕೂ ಮೂಲನು, ಆದಿಪುರುಷನು. ಧ್ರುವನು ತನ್ನ ಕಾರ್ಯಗಳನ್ನು ಮಾಡಬೇಕಾದರೆ, ಭಕ್ತಿ ಸೇವೆಯನ್ನು ಮಾಡಬೇಕಾದರೆ ಎಲ್ಲವೂ ಭಗವಂತನಲ್ಲಿ ಇರುವುದನ್ನು ನೋಡುತ್ತಿದ್ದನು. ಏಕೆಂದರೆ ಭಗವಂತನು ಪರಮಾತ್ಮನಾಗಿ ಎಲ್ಲರಲ್ಲಿಯೂ ಅಣುವಿನಲ್ಲಿಯೂ ಇದ್ದಾನೆ. ಭಗವಂತನನ್ನು ಅಚ್ಯುತ ಎಂದು ಕರೆಯುತ್ತೇವೆ. ಏಕೆಂದರೆ ಅವನು ಪತನವನ್ನು ಹೊಂದುವುದಿಲ್ಲ. ಯಾವುದರಲ್ಲೇ ಆಗಲಿ ಅವನ ಉನ್ನತ ಸ್ಥಾನದಿಂದ ಕೆಳಕ್ಕೆ ಬೀಳುವುದೇ ಇಲ್ಲ. ಅದೇ ರೀತಿಯಲ್ಲಿ ಅವನ ಭಕ್ತರನ್ನು ಕಾಪಾಡುವ ವಿಷಯದಲ್ಲಿ ಕೂಡ ಎಂದಿಗೂ ಕೈಯೆತ್ತುವುದಿಲ್ಲ ಭಗವಂತನು. ಕೆಲವೊಮ್ಮೆ ಭಕ್ತನು ಕಷ್ಟದಲ್ಲಿದ್ದಂತೆ ನಮಗೆ ಕಾಣುತ್ತದೆ. ನಮಗೆ ಅನಿಸಬಹುದು ಭಗವಂತನು ರಕ್ಷಣೆಯನ್ನು ನೀಡುತ್ತಿಲ್ಲ ಎಂದು ನಮಗೆ ಅನಿಸಬಹುದು. ಆದರೆ ಅದು ತಪ್ಪು. ಭಗವಂತನು ಎಂದಿಗೂ ಭಕ್ತರನ್ನು ಕಾಪಾಡುತ್ತಲೇ ಇರುತ್ತಾನೆ. ನಾನು ನಿಮಗೆ ಮುಂಚೆಯೇ ಹೇಳಿದಂತೆ ಭಗವಂತನು ತನ್ನ ಭಕ್ತರನ್ನು ಉದ್ಧರಿಸಲು ದಂಡಿಸುತ್ತಾನೆ ಅಷ್ಟೇ. ಭಗವಂತನ ಭಕ್ತರಲ್ಲಿ 3 ಹಂತದವರಿದ್ದಾರೆ: ಕನಿಷ್ಠ ಅಧಿಕಾರಿ, ಮಧ್ಯಮಾಧಿಕಾರಿ ಹಾಗೂ ಉತ್ತಮ ಅಧಿಕಾರಿ. ಈ ಉತ್ತಮ ಅಧಿಕಾರಿಯು ಏನಾದರೂ ಕಷ್ಟಗಳನ್ನು ಅನುಭವಿಸಿದಾಗ ಅದು ದಂಡನೆಯಲ್ಲ. ಏಕೆಂದರೆ ಉತ್ತಮ ಅಧಿಕಾರಿಯ ಭಕ್ತನು ಪರಿಶುದ್ಧದ ಹಂತವನ್ನು ಮುಟ್ಟಿದವನು. ಆದ್ದರಿಂದ ಅವನು ಕಷ್ಟಗಳನ್ನು ಪಟ್ಟಾಗ ಅದು ಖಂಡಿತವಾಗಿಯೂ ದಂಡನೆ ಅಲ್ಲ. ಕನಿಷ್ಠ ಅಧಿಕಾರಿ ಅಂದರೆ ಎಂಟ್ರಿ ಲೆವೆಲ್ ಡಿವೋಟಿ. ಅವನಿಗೆ ಭಗವಂತನು ತನ್ನ ಪಾಪಗಳನ್ನು ಸಂಪೂರ್ಣವಾಗಿ ಅನುಭವಿಸಲು ಬಿಡುವುದಿಲ್ಲ. ಏಕೆಂದರೆ ಯಾವಾಗ ಒಬ್ಬ ವ್ಯಕ್ತಿಯು ಕೃಷ್ಣನಿಗೆ ಶರಣಾಗುತ್ತಾನೋ ಆಗ ಭಗವಂತನು ಅವನ ಶರಣಾಗತಿಯನ್ನು ಪರಿಗಣಿಸಿ ಕ್ಷಮಿಸುತ್ತಾನೆ. ಅವನು ಪಾಪಗಳು 100% ಅನುಭವಿಸುವ ಕಡೆ ಕೃಷ್ಣನ ಕೃಪೆಯಿಂದ ಕನಿಷ್ಠಾಧಿಕಾರಿಯೋ ಹಾಗೂ ಮಧ್ಯಮಾಧಿಕಾರಿಯೋ ತುಂಬಾ ಕಡಿಮೆ ಕಷ್ಟಗಳನ್ನು ಅನುಭವಿಸುತ್ತಾನೆ. ಹೀಗಿರಬೇಕಾದರೆ ಭಗವಂತನ ಪರಮ ಭಕ್ತನಾದ ಪರಿಶುದ್ಧನಾದ ಉತ್ತಮ ಅಧಿಕಾರಿಯನ್ನು ಏಕೆ ಭಗವಂತನು ಶಿಕ್ಷಿಸುತ್ತಾನೆ? ಅವನ ಪಾಪಗಳನ್ನು ಭಗವಂತನು ಸುಟ್ಟು ಹಾಕಿರುತ್ತಾನೆ. ಆದ್ದರಿಂದ ಅವನ ಕಷ್ಟಗಳನ್ನು ನಾವು ಪಾಪಗಳೆಂದೋ ದಂಡನೆಗಳೆಂದೋ ಲೆಕ್ಕ ಹಾಕಬಾರದು. ಅದು ತುಂಬಾ ತಪ್ಪಾಗುತ್ತದೆ. ಅವನಿಗೆ ಬರುವ ಕಷ್ಟಗಳು ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಭಗವಂತನು ಮಾಡುತ್ತಿರುವ ಲೀಲೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು ಅಷ್ಟೇ. ಅದು ಖಂಡಿತವಾಗಿಯೂ ಪಾಪದ ಫಲವಲ್ಲ. ಈ ಪರಿಶುದ್ಧದ ಹಂತವನ್ನು ಅಂದರೆ ಉತ್ತಮ ಅಧಿಕಾರಿಯ ಹಂತವನ್ನು ಮುಟ್ಟಿದವನು ಧ್ರುವನು. ಆದ್ದರಿಂದ ಧ್ರುವನಲ್ಲಿ ಭಗವಂತನ ಎಲ್ಲಾ ಲಕ್ಷಣಗಳು ಇದ್ದವು. ಅವನು ಭಕ್ತರಿಗೆ ಅತಿ ಗೌರವವನ್ನು ನೀಡುತ್ತಿದ್ದನು. ಬಡವರಿಗೆ ಹಾಗೂ ಅಮಾಯಕರಿಗೆ ತುಂಬಾ ಕರುಣೆಯನ್ನು ತೋರುತ್ತಿದ್ದನು. ಧರ್ಮಗಳನ್ನು ಆಚರಿಸುತ್ತಿದ್ದನು. ಈ ಒಂದು ಅದ್ಭುತವಾದ ರೀತಿಯಲ್ಲಿ ಧ್ರುವ ಮಹಾರಾಜನು ತನ್ನ ಚಿಕ್ಕ ವಯಸ್ಸಿನಲ್ಲಿ ಭಗವಂತನು ತನಗೆ ಹೇಳಿದಂತೆ ಈ ಇಡೀ ಭೂಮಂಡಲವನ್ನು, ಪ್ರಪಂಚವನ್ನು 36,000 ವರ್ಷಗಳ ಕಾಲ ಆಳಿದನು. ನಂತರ ಧ್ರುವ ಮಹಾರಾಜನು ಎಲ್ಲಾ ರಾಜರ್ಷಿಗಳು ಮಾಡುವ ಹಾಗೆ ತೀವ್ರವಾಗಿ ತಪಸ್ಸುಗಳನ್ನು ಆಚರಿಸಲು, ರಾಜ್ಯವನ್ನು ಬಿಡಲು ಸಿದ್ಧನಾದನು. ತನ್ನ ಸಿಂಹಾಸನವನ್ನು, ರಾಜ್ಯವನ್ನು ಹಾಗೂ ರಾಜ್ಯದ ಜವಾಬ್ದಾರಿಯನ್ನು ತನ್ನ ಮಗನಿಗೆ ಒಪ್ಪಿಸಿದನು. ರಾಜ್ಯದ ಹೊಣೆಯಿಂದ ವಿಮುಕ್ತನಾದನು. ನಂತರ ತಪಸ್ಸುಗಳನ್ನು ಆಚರಿಸಲು ಈಗ ಬದರಿಕಾಶ್ರಮಕ್ಕೆ ಹೋದನು. ಅಲ್ಲಿ ಅವನು ಶುದ್ಧವಾದ ನೀರಿನಲ್ಲಿ ಕ್ರಮಬದ್ಧವಾಗಿ ಸ್ನಾನ ಮಾಡುತ್ತಾ ಇಂದ್ರಿಯಗಳನ್ನು ಪರಿಶುದ್ಧಗೊಳಿಸಿಕೊಂಡನು. ಅವನು ಆಸನದಲ್ಲಿ ಕುಳಿತನು. ಯೋಗಾಭ್ಯಾಸದಿಂದ ತನ್ನ ಉಸಿರಾಟವನ್ನು ಹಾಗೂ ಪ್ರಾಣವಾಯುವನ್ನು ನಿಯಂತ್ರಿಸಿದನು. ನಂತರ ಅವನು ಭಗವಂತನ ಪ್ರತಿರೂಪವಾದ ಅರ್ಚಾ ವಿಗ್ರಹದ ಮೇಲೆ ತನ್ನ ಮನಸ್ಸನ್ನು ಕೇಂದ್ರೀಕರಿಸಿದನು. ಈ ರೀತಿಯಲ್ಲಿ ಸಂಪೂರ್ಣ ಸಮಾಧಿಯಲ್ಲಿ ಪ್ರವೇಶಿಸಿದನು. ಇಲ್ಲಿ ನಾವು ಒಂದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಏನೇ ತಪಸ್ಸುಗಳನ್ನು ಆಚರಿಸಿದರೂ ಅದು ಅಂತಿಮವಾಗಿ ಆ ಭಗವಂತನ ಭಕ್ತಿ ಸೇವೆಗೋಸ್ಕರವಾಗಿರಬೇಕು. ಈಗ ಇಲ್ಲಿ ಧ್ರುವ ಮಹಾರಾಜನು ತಪಸ್ಸನ್ನು ಆಚರಿಸಲು ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಂಡ ನಂತರ ಆ ಭಗವಂತನ ರೂಪದ ಮೇಲೆ ತನ್ನ ಮನಸ್ಸನ್ನಿಟ್ಟು ಧ್ಯಾನ ಮಾಡಲು ತೊಡಗಿದನು. ಸ್ಮರಣಂ ಭಕ್ತಿ ಸೇವೆ, ಸ್ಮರಣಂ ಎಂಬುದು ಒಂದು ಭಕ್ತಿ ಸೇವೆ. ಅವನು ಒಂದು ನಿರಾಕಾರವನ್ನು ಅಥವಾ ಯಾವುದೋ ಒಂದು ಬೆಳಕನ್ನು ಊಹಾತ್ಮಕ ಚಿಂತನೆಯಿಂದ ತನಗೆ ತೋರಿದಂತೆ ಸ್ಮರಣೆ ಮಾಡುತ್ತಿಲ್ಲ ಧ್ರುವನು. ಆ ಭಗವಂತನ ರೂಪದ ಮೇಲೆ, ಅರ್ಚಾ ವಿಗ್ರಹದ ಮೇಲೆ ಧ್ಯಾನವನ್ನು ಮಾಡುತ್ತಾನೆ ಧ್ರುವ ಮಹಾರಾಜನು. ಈಗಿನ ಕಾಲದಲ್ಲಿ ಜನರು ಯೋಗಾಭ್ಯಾಸ ಅಂದರೆ ದೇಹದ ವ್ಯಾಯಾಮಗಳು ಎಂದು ತಿಳಿಯುತ್ತಾರೆ, ಯೋಗ ಅಂದರೆ ಎಕ್ಸಸೈಸ್ ಎಂದು ತಿಳಿದುಕೊಂಡಿದ್ದಾರೆ. ಆದರೆ ವಾಸ್ತವವಾಗಿ ಯೋಗಾಭ್ಯಾಸದ ಉದ್ದೇಶವು ಈ ದೇಹವನ್ನು ಸರಿಯಾಗಿಟ್ಟುಕೊಳ್ಳುವುದಕ್ಕಲ್ಲ, ಆ ಭಗವಂತನೊಡನೆ ಸಂಪರ್ಕವನ್ನು ಸ್ಥಾಪಿಸಿಕೊಳ್ಳುವುದು, ಅದು ಮುಖ್ಯವಾದ ಉದ್ದೇಶ. ಈ ಕಲಿಯುಗದಲ್ಲಿ ಭಗವಂತನೊಡನೆ ಸಂಪರ್ಕವನ್ನು ಸ್ಥಾಪಿಸುವ ವಿಧಾನವನ್ನು ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಆಚಾರ್ಯರು ನೀಡಿದ್ದಾರೆ, ಭಗವಂತನು ಹೇಳಿದಂತೆ ಆಚಾರ್ಯರು ನಮಗೆ ತಿಳಿಸಿದ್ದಾರೆ. ಒಬ್ಬ ರೋಗಿಗೆ ಯಾವ ಔಷಧಿಯನ್ನು ಕೊಡಬೇಕು ಎಂದು ವೈದ್ಯನಿಗೆ ಗೊತ್ತು, ಯಾವುದು ಸರಿಯಾದ ಚಿಕಿತ್ಸೆ ಎಂದು ವೈದ್ಯನಿಗೆ ಚೆನ್ನಾಗಿ ಗೊತ್ತು, ಡಾಕ್ಟರ್ಗೆ ಗೊತ್ತು. ನಾವು ಕೂಡ ರೋಗಿಗಳೇ. ಈ ಭೌತಿಕ ಪ್ರಪಂಚಕ್ಕೆ ಬಂದು ಕಾಯಿಲೆಗಳನ್ನು ದುಃಖಗಳನ್ನು ಅನುಭವಿಸುತ್ತಿದ್ದೇವೆ. ನಮಗೆ ಜನ್ಮ ಎಂಬುವ ಕಾಯಿಲೆ ಬೇಡ, ವ್ಯಾಧಿಗಳು ಎಂಬುವ ದುಃಖಗಳು ಬೇಡ, ವೃದ್ಧಾಪ್ಯ ಅಂದರೆ ವಯಸ್ಸಾದ ನಂತರ ಬರುವಂತಹ ದುಃಖಗಳು ಅವುಗಳು ಕೂಡ ಬೇಡವೇ ಬೇಡ. ಮುದ್ದಾಡಿ ಬೆಳೆಸಿದ ಮಕ್ಕಳೆಲ್ಲರೂ ಯೋಚಿಸುತ್ತಾರೆ, ಈ ಮುದುಕನು ಇನ್ನು ಎಷ್ಟು ದಿನಗಳ ಕಾಲ ಬದುಕಿರುತ್ತಾನೋ, ನಮಗೆ ಇನ್ನೂ ಎಷ್ಟು ತೊಂದರೆಗಳನ್ನು ಕೊಡುತ್ತಾನೋ ಎಂದು ಯೋಚಿಸುತ್ತಾರೆ. ಇಂತಹ ಒಂದು ದುಃಖವಾದ ಪರಿಸ್ಥಿತಿ ನಮಗೆ ಬೇಡವೇ ಬೇಡ, ಮರಣ ಎಂಬ ವ್ಯಾಧಿಯೂ ಬೇಡ. ಈ ರೀತಿಯಲ್ಲಿ ನಮಗೆ ಈ ಜನ್ಮ ಮೃತ್ಯು ಜರಾವ್ಯಾಧಿ ರೋಗಗಳು ಬೇಡವೇ ಬೇಡ. ಈ ನಾಲ್ಕು ಕಷ್ಟಗಳನ್ನು ಬೇಡ ಎಂದು ನಿರ್ಧರಿಸುವವನು ಬುದ್ಧಿಶಾಲಿ. ಏಕೆಂದರೆ ಅನೇಕ ಮಂದಿ ಕಣ್ಣನ್ನು ಮುಚ್ಚಿಕೊಂಡಿದ್ದಾರೆ, ನಿದ್ರಿಸುತ್ತಿದ್ದಾರೆ. ಯಾರು ಈ ಕಷ್ಟಗಳನ್ನು ತಪ್ಪಿಸಿಕೊಳ್ಳಬಹುದು ಎಂದು ಯೋಚನೆಯೇ ಮಾಡುವುದಿಲ್ಲ. ಎಲ್ಲರೂ ಸಾಯುತ್ತಾರೆ, ನಾನು ಸಾಯುತ್ತೇನೆ. ಆದರೆ ಬುದ್ಧಿವಂತನು ನಾನು ಏಕೆ ಸಾಯಬೇಕು ಎಂದು ಯೋಚಿಸುತ್ತಾನೆ. ಅಥಾತೋ ಬ್ರಹ್ಮ ಜಿಜ್ಞಾಸ, ಈ ಪ್ರಶ್ನೆಗಳನ್ನು ಕೇಳಬೇಕು, ಅರಿಯಬೇಕು. ಆಗಲೇ ಈ ಮನುಷ್ಯ ಜನ್ಮದ ಉದ್ದೇಶವನ್ನು ಪೂರೈಸಿಕೊಳ್ಳಲು ಸಾಧ್ಯ. ಈ ರೋಗಗಳನ್ನು ಕಣ್ಣು ಬಿಚ್ಚಿ ಕಣ್ಣು ತೆಗೆದು ನೋಡುವವನೇ ಬುದ್ಧಿಶಾಲಿ. ನೋಡಿದಾಗ ಅದಕ್ಕೆ ಪರಿಹಾರವನ್ನು ಹುಡುಕುವವನು ಇನ್ನೂ ಬುದ್ಧಿಶಾಲಿ. ಈ ಭವರೋಗಗಳಿಗೆ ಪರಿಹಾರವನ್ನು ಹುಡುಕಲು ಒಬ್ಬ ರೋಗಿಯು ಸರಿಯಾದ ವೈದ್ಯನ ಬಳಿ ಹೋಗಬೇಕು. ಈಗ ಈ ಜನ್ಮ ಮೃತ್ಯು ಜರಾವ್ಯಾಧಿಗೆ ತಕ್ಕ ಚಿಕಿತ್ಸೆ ಅಂದರೆ ಟ್ರೀಟ್ಮೆಂಟ್ ಆಚಾರ್ಯರು ಕೊಡುತ್ತಾರೆ. ಕಾಯಿಲೆ ನಿವಾರವಾಗುವುದಕ್ಕೆ ಸರಿಯಾದ ಔಷಧಿಯನ್ನು ಸರಿಯಾದ ವೈದ್ಯನ ಮಾತ್ರ ಕೊಡಬಲ್ಲ. ನಿಪುಣ ಅಂದರೆ ಎಕ್ಸ್ಪರ್ಟ್, ಒಬ್ಬ ಎಕ್ಸ್ಪರ್ಟ್ ಡಾಕ್ಟರ್ ಮಾತ್ರ ಸರಿಯಾದ ಔಷಧಿಯನ್ನು ಕೊಡಬಲ್ಲ. ಇದೇ ರೀತಿಯಲ್ಲಿ ನಮ್ಮ ಕಾಯಿಲೆಗಳನ್ನು ಭವರೋಗಗಳನ್ನು ನಿವಾರಿಸಲು ಒಬ್ಬ ಸರಿಯಾದ ವೈದ್ಯನು ಸರಿಯಾದ ಔಷಧಿಯನ್ನು ಕೊಡಬಲ್ಲ. ಆ ವೈದ್ಯನನ್ನೇ ನಾವು ಆಚಾರ್ಯರು ಎಂದು ಹೇಳುತ್ತೇವೆ, ಗುರುಗಳು ಎಂದು ಕರೆಯುತ್ತೇವೆ. ಈಗ ಎಲ್ಲ ಆಚಾರ್ಯರು ಈ ಕಲಿಯುಗಕ್ಕೆ ತಕ್ಕಂತೆ ಸರಿಯಾದ ಔಷಧಿಯನ್ನು ಕೊಟ್ಟಿದ್ದಾರೆ, ಅದೇ ಹರೇ ಕೃಷ್ಣ ಮಂತ್ರ. ಆಚಾರ್ಯರು ಸುಮ್ಮನೆ ಹೇಳುವುದಿಲ್ಲ, ತಮಗೆ ತೋರಿದಂತೆ ಹೇಳುವುದಿಲ್ಲ, ಶಾಸ್ತ್ರಗಳಲ್ಲಿ ಹೇಳಿರುವುದನ್ನೇ ಹೇಳುತ್ತಾರೆ. ಈ ಹರೇ ಕೃಷ್ಣ ಮಹಾಮಂತ್ರ ಎಂಬುವ ಔಷಧಿಯನ್ನು ಸೃಷ್ಟಿ ಮಾಡಿದ್ದಲ್ಲ, ಕೆಲವು ಜನರು ಸಂದೇಹಿಸುತ್ತಾರೆ. ಹರೇ ರಾಮ ಹರೇ ರಾಮ ಎಂದು ಮಂತ್ರ ಇರುವುದು, ಆದರೆ ಇಸ್ಕಾನ್ ಅವರು ಇದನ್ನು ಹಿಂದೆ ಮುಂದೆ ಮಾಡಿಬಿಟ್ಟರು, ರಿವರ್ಸ್ ಮಾಡಿಬಿಟ್ಟರು ಎಂದು ಜನರು ಭಾವಿಸುತ್ತಾರೆ. ಶಾಸ್ತ್ರಗಳಲ್ಲಿ ಹರೇ ರಾಮದ ಮಂತ್ರವೂ ಹೇಳಿದೆ, ಅದೇ ಸಮಯದಲ್ಲಿ ಹರೇ ಕೃಷ್ಣ ಮಂತ್ರವೂ ಹೇಳಿದೆ. ಯಾವುದಾದರೂ ಹೇಳಬಹುದು ಎಂದು ಕೂಡ ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಎರಡೂ ಸರಿಯೇ ಎಂದು ಹೇಳುತ್ತಾರೆ. ಈಗ ಶ್ರೀಲ ಪ್ರಭುಪಾದರು ಅಥವಾ ಆಚಾರ್ಯರು ಉದ್ದೇಶಪೂರ್ವಕವಾಗಿ ಮಂತ್ರವನ್ನು ಹಿಂದೆ ಮುಂದೆ ಮಾಡಿದ್ದರೆ ಹರೇ ರಾಮ ಮಂತ್ರವನ್ನು ಕೂಡ ಹೇಳಬಹುದು ಎಂದು ಹೇಳುತ್ತಿರಲಿಲ್ಲ. ಹರೇ ಕೃಷ್ಣ ಮಂತ್ರವನ್ನು ಹೇಳಬಹುದು, ಹರೇ ರಾಮ ಮಂತ್ರವನ್ನು ಕೂಡ ಹೇಳಬಹುದು ಎಂದು ಶ್ರೀಲ ಪ್ರಭುಪಾದರು ಹೇಳುತ್ತಲೇ ಇರಲಿಲ್ಲ, ಆಚಾರ್ಯರು ತಿಳಿಸುತ್ತಲೇ ಇರಲಿಲ್ಲ, ಆಚಾರ್ಯರು ಆ ರೀತಿಯಲ್ಲಿ ಹೇಳುತ್ತಲೇ ಇರಲಿಲ್ಲ. ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಕಲಿ ಸಂತರಣ ಉಪನಿಷತ್ತಿನಲ್ಲಿ ಹೀಗೆ ಹೇಳಿದೆ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಇತಿ ಷೋಡಶಕಂ ನಾಂನಾಂ ಕಲಿ ಕಲ್ಮಷ ನಾಶನಂ ನಾತಃ ಪರತರೋಪಾಯಃ ಸರ್ವವೇದೇಶು ದೃಶ್ಯತೆ. ಈ ರೀತಿಯಲ್ಲಿ ಹೇಳಿದೆ ಶಾಸ್ತ್ರಗಳಲ್ಲಿ. ಭಗವಂತನ ಎಲ್ಲಾ ನಾಮಗಳಿಗೂ ಒಂದೇ ಶಕ್ತಿ ಉಂಟು. ಆದ್ದರಿಂದ ಇದು ಹೊಸದಾಗಿ ಸೃಷ್ಟಿ ಮಾಡಿದ ಮಂತ್ರವಲ್ಲ, ಹೊಸದಾಗಿ ಸೃಷ್ಟಿ ಮಾಡುವ ಅವಶ್ಯಕತೆಯೂ ಇಲ್ಲ. ಶಾಸ್ತ್ರದಲ್ಲಿ ಎಷ್ಟೊಂದು ಕಡೆ ಹೇಳಿದೆ ಈ ಮಂತ್ರವನ್ನು. ಸಹಜವಾಗಿ ಈ ಮಂತ್ರವನ್ನು ದಕ್ಷಿಣ ಭಾರತದವರು ಹರಿರಾಮ ಎಂದು ಪ್ರಾರಂಭವಾಗುವ ಮಂತ್ರಕ್ಕೆ ಅಭ್ಯಾಸರಾಗಿದ್ದಾರೆ. ಆದರೆ ಉತ್ತರ ಭಾರತದವರು ಅಂದರೆ ನಾರ್ತ್ ಇಂಡಿಯನ್ಸ್, ಅವರಿಗೆ ಈ ಹರೇ ಕೃಷ್ಣ ಮಂತ್ರವು ಚಿಕ್ಕ ವಯಸ್ಸಿನಿಂದಲೇ ತಿಳಿದಿರುತ್ತದೆ. ಅವರು ಹರೇ ಕೃಷ್ಣ ಎಂದು ಪ್ರಾರಂಭವಾಗುವ ಮಂತ್ರಕ್ಕೆ ಅಭ್ಯಾಸರಾಗಿರುತ್ತಾರೆ. ಅವರಿಗೆ ಹರೇ ರಾಮ ಎಂದು ಪ್ರಾರಂಭವಾಗುವ ಮಂತ್ರವು ಸಹಜವಾಗಿರುವುದಿಲ್ಲ, ವ್ಯತ್ಯಾಸವಾಗಿರುತ್ತದೆ. ಈ ರೀತಿಯಲ್ಲಿ ಉತ್ತರ ಭಾರತದವರು ಹರೇ ಕೃಷ್ಣ ಮಹಾಮಂತ್ರವನ್ನು ಅನುಸರಿಸಿದರು, ದಕ್ಷಿಣ ಭಾರತದವರು ಹರೇ ರಾಮವನ್ನು ಅನುಸರಿಸಿದರು. ಎರಡು ಮಂತ್ರಗಳು ಆ ಭಗವಂತನ ಬಳಿಯೇ ಕರೆದುಕೊಂಡು ಹೋಗುತ್ತವೆ, ಇದರಲ್ಲಿ ಸಂದೇಹವೇ ಇಲ್ಲ. ಏಕೆಂದರೆ ಭಗವಂತನ ನಾಮಗಳಿಗೆ, ಭಗವಂತನ ಎಲ್ಲಾ ನಾಮಗಳಿಗೆ ಒಂದೇ ಶಕ್ತಿ ಇರುತ್ತದೆ. ಮೊದಲು ನಾವು ಈ ಉಪಾಧಿಗಳಿಂದ ದೂರವಾಗಬೇಕು. ನಾನು ಅಮೇರಿಕನ್, ಆಫ್ರಿಕನ್, ಇಂಡಿಯನ್, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ನಾನು ಗಂಡಸು, ಒಡೆಯ, ಹೆಂಡತಿ, ಈ ವಿಧ ವಿಧವಾದ ಉಪಾಧಿಗಳಿಂದ, ಡೆಸಿಗ್ನೇಷನ್ಸ್ಗಳಿಂದ ದೂರವಾಗಬೇಕು. ನಾನು ಕೇವಲ ಭಗವಂತನ ಸೇವಕ ಎಂದು ಮಾತ್ರ ತಿಳಿದುಕೊಳ್ಳಬೇಕು. ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ ಋಷಿಕೇನ ಋಷಿಕೇಶ ಸೇವನಂ ಭಕ್ತಿರ್ ಉಚ್ಯತೆ. ಎಲ್ಲ ಉಪಾಧಿಗಳಿಂದ ಅಂದರೆ ಡೆಸಿಗ್ನೇಷನ್ಸ್, ನಾನು ಇದು ನಾನು ಅದು ಎಂಬುವ ಎಲ್ಲ ಉಪಾಧಿಗಳಿಂದ ವಿಮುಕ್ತನಾಗಿ ಇಂದ್ರಿಯಗಳಿಂದ, ಇಂದ್ರಿಯಗಳ ಒಡೆಯನನ್ನು ಸೇವೆ ಮಾಡಬೇಕು. ಅದಕ್ಕೆ ಭಕ್ತಿ ಎಂದು ಹೆಸರು. ಈಗ ಇಂದ್ರಿಯಗಳ ಒಡೆಯ ಯಾರು? ಋಷಿಕ ಎಂದರೆ ಇಂದ್ರಿಯಗಳು, ಸೆನ್ಸಸ್. ಈಶಾ ಅಂದರೆ ಒಡೆಯ, ಕಂಟ್ರೋಲರ್, ನಿಯಂತ್ರಕ. ಈಗ ಋಷಿಕೇಶ ಅಂದರೆ ಕೃಷ್ಣನು, ಭಗವಂತನು. ಆದ್ದರಿಂದ ನಾವು ಎಲ್ಲ ಉಪಾಧಿಗಳಿಂದ ವಿಮುಕ್ತರಾಗಬೇಕು. ರಾಮ ನನ್ನವನು, ಕೃಷ್ಣ ನಿನ್ನವನು, ಶ್ರೀರಂಗ ನನ್ನವನು, ಶ್ರೀನಾಥ್ಜಿ ನಿನ್ನವನು, ತಿರುಪತಿ ಗೋವಿಂದಪ್ಪ ಅವನವನು ನನ್ನವನು ಎಂಬುವ ಎಲ್ಲ ದುರಾಚನೆಗಳಿಂದ ನಾವು ದೂರವಾಗಬೇಕು. ಮನಸ್ಸಿನಿಂದ ಕಿತ್ತು ಹಾಕಬೇಕು, ಹೃದಯದಿಂದ ತೆಗೆಯಬೇಕು. ಭಗವಂತನು ನನ್ನವನು, ಎಲ್ಲರಿಗೂ ಸೇರಿದವನು, ಎಲ್ಲರವನು ಎಂಬುವ ನಿಷ್ಕಲಂಕವಿಲ್ಲದ ಉದ್ದೇಶವನ್ನು ಇಟ್ಟುಕೊಳ್ಳಬೇಕು. ಆದ್ದರಿಂದಲೇ ಆಚಾರ್ಯರು ಆ ಭಗವಂತನ ಲೋಕದಿಂದ ಇಳಿದು ಬಂದಾಗ ಒಂದು ಸಣ್ಣ ಪ್ರಾಂತಕ್ಕೆ, ಅವರು ಹುಟ್ಟಿದ ಪ್ರದೇಶದಲ್ಲಿ ಮಾತ್ರ ಭಗವಂತನ ಪ್ರಚಾರವನ್ನು ಮಾಡುವುದಿಲ್ಲ, ಎಲ್ಲ ಇಡೀ ಪ್ರಪಂಚಕ್ಕೆ ಆ ಭಗವಂತನನ್ನು ನೀಡುತ್ತಾರೆ. ಏಕೆ ಶ್ರೀಲ ಪ್ರಭುಪಾದರು ಅಷ್ಟು ಮುದಿಯ ವಯಸ್ಸಿನಲ್ಲಿ ಅಷ್ಟೊಂದು ಕಷ್ಟಪಟ್ಟು ಅಮೆರಿಕ ದೇಶಕ್ಕೆ ಹೋಗಿ ಅಪಾಯವನ್ನೆದುರಿಸಲು ಸಿದ್ಧರಾದರು? ಎಲ್ಲರಿಗೂ ಹರೇ ಕೃಷ್ಣ ಮಹಾಮಂತ್ರವನ್ನು ನೀಡುವುದಕ್ಕೆ, ಅದು ಅವರಿಗೆ ಮಾತ್ರ ಸೇರಬೇಕಾಗುವ ಮಂತ್ರವಾದರೆ ಭಗವಂತನೇ ವಾಸ ಮಾಡುವ ವೃಂದಾವನವನ್ನು ಬಿಟ್ಟು ಇಡೀ ಪ್ರಪಂಚಕ್ಕೆ ನೀಡುತ್ತಿರಲಿಲ್ಲ ಹರೇ ಕೃಷ್ಣ ಮಹಾಮಂತ್ರವನ್ನು. ಅವರ ಪ್ರದೇಶದಲ್ಲಿ ಮಾತ್ರ ಹರಡಬೇಕಾದರೆ ಇಡೀ ಪ್ರಪಂಚಕ್ಕೆ ಹೋಗುತ್ತಿರಲಿಲ್ಲ ಶ್ರೀಲ ಪ್ರಭುಪಾದರು. ವೈಷ್ಣವರ ಅಪಾರ ಕರುಣೆ ಇದು. ಒಬ್ಬನು ನನ್ನವನು, ಮತ್ತೊಬ್ಬನು ಬೇರೆಯವನು ಎಂಬುವ ತಾರತಮ್ಯವಿಲ್ಲದೆ ಎಲ್ಲರಿಗೂ ಭಗವಂತನನ್ನು ಕೊಡುತ್ತಾರೆ ಆಚಾರ್ಯರು. ಕೃಷ್ಣನನ್ನು ಎಲ್ಲರಿಗೂ ಹಂಚುತ್ತಾರೆ. ಅವರಿಗೆ ಎಷ್ಟೇ ಕಷ್ಟಗಳು ಬರಲಿ ಅವರು ಲೆಕ್ಕ ಹಾಕುವುದಿಲ್ಲ. ಇಡೀ ಪ್ರಪಂಚವೇ ಎದುರಾದರೂ ಲೆಕ್ಕ ಹಾಕುವುದಿಲ್ಲ. ಎಲ್ಲರಿಗೂ ಬೆಳಕನ್ನು ನೀಡುತ್ತಾರೆ. ಜಾತಿ ಮತವನ್ನೇ ಪರಿಗಣಿಸದೆ ಕೃಷ್ಣ ಭಕ್ತಿಯನ್ನು ಎಲ್ಲರಿಗೂ ಹಂಚುತ್ತಾರೆ ಆಚಾರ್ಯರು. ಇದೇ ವೈಷ್ಣವರ ಅಪಾರ ಕರುಣೆ. ಆದ್ದರಿಂದ ಆಚಾರ್ಯರು ನೀಡಿರುವ ಈ ಕಲಿಯುಗದ ಔಷಧಿಯನ್ನು, ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಸದಾ ಹೇಳುತ್ತಾ ಆ ಭಗವಂತನ ಲೋಕಕ್ಕೆ ಹೋಗಬಹುದು. ನವವಿಧ ಭಕ್ತಿಯಲ್ಲಿ ಈ ಕೀರ್ತನಂ ಎಂಬುವ ವಿಧಾನವನ್ನು ಪ್ರಯೋಗಿಸಿ ನಾವು ಈ ಭೌತಿಕ ಪ್ರಪಂಚದಿಂದ ವಿಮುಕ್ತರಾಗಬಹುದು. ಇಲ್ಲಿ ದ್ರೋ ಮಹಾರಾಜನು ಈ ನವವಿಧ ಭಕ್ತಿಯಲ್ಲಿ ಸ್ಮರಣಂ ಎಂಬುವ ಭಕ್ತಿ ಸೇವೆಯನ್ನು ಆಚರಿಸುತ್ತಿದ್ದಾನೆ. ಅಂದರೆ ನಿರಂತರವಾಗಿ ಆ ಭಗವಂತನ ರೂಪವನ್ನು ಯೋಚಿಸುತ್ತಿದ್ದಾನೆ. ಹೀಗೆಯೇ ಕಾಲವು ಹೋಗುತ್ತಿರಬೇಕಾದರೆ ಅವನಿಗೆ ದಿವ್ಯವಾದ ಆನಂದದಿಂದ ಕಣ್ಣಲ್ಲಿ ನೀರು ಸತತವಾಗಿ ಬರಲು ಪ್ರಾರಂಭವಾಯಿತು. ತನ್ನ ಹೃದಯವು ಭಗವಂತನ ಪ್ರೇಮದಿಂದ ಕರಿಗಿತು, ತನ್ನ ದೇಹವು ನಡುಗಲು ಪ್ರಾರಂಭಿಸಿತು, ರೋಮಾಂಚನನಾದನು, ತನ್ನ ದೇಹದ ಇಡೀ ಕೂದಲುಗಳು ಎದ್ದವು, ಭಾವಪರವಶನಾದನು, ಈಗ ಭೌತಿಕ ಬಂಧನದಿಂದ ಸಂಪೂರ್ಣವಾಗಿ ವಿಮುಕ್ತನಾದನು. 9 ವಿಧಗಳಲ್ಲಿ ಹೇಳಿರುವ ಭಗವಂತನ ಭಕ್ತಿ ಸೇವೆಯಲ್ಲಿ ಸದಾ ತೊಡಗಿದಾಗ ದೇಹದಲ್ಲಿ ವಿಧ ವಿಧವಾದ ಲಕ್ಷಣಗಳು ಕಾಣಿಸಿ ಬರುತ್ತದೆ. ಅಷ್ಟ ಸಾತ್ವಿಕ ವಿಕಾರ ಎಂದು ಹೇಳುತ್ತೇವೆ, 8 ರೂಪಾಂತರಗಳು. ಇವುಗಳನ್ನ ಒಬ್ಬ ಜೀವನ್ಮುಕ್ತನಲ್ಲಿ ನೋಡಬಹುದು. ಜೀವನ್ಮುಕ್ತ ಎಂದರೆ ಇದೇ ಭೌತಿಕ ದೇಹದಲ್ಲಿದ್ದು ವಿಮುಕ್ತನಾಗಿರುವವನಿಗೆ ಜೀವನ್ಮುಕ್ತ ಎಂದು ಹೇಳುತ್ತೇವೆ. ಈಗ ಈ ಧ್ರುವ ಮಹಾರಾಜನು ಜೀವನ್ಮುಕ್ತನು, ವಿಮುಕ್ತಿಯನ್ನು ಹೊಂದಿದವನು. ಅವನ ದೇಹದಲ್ಲಿ ಈಗ ನಾವು ಕೆಲವು ಲಕ್ಷಣಗಳನ್ನು ನೋಡಿದೆವು, ಅವು ತೀವ್ರವಾದ ಭಕ್ತಿಭಾವಗಳು. ಈ ರೀತಿಯಲ್ಲಿ ಧ್ರುವ ಮಹಾರಾಜನು ಭಗವಂತನ ಸತತ ಸ್ಮರಣೆಯಲ್ಲಿದ್ದಾಗ ಮುಕ್ತಿಯ ಲಕ್ಷಣಗಳು ತನ್ನ ದೇಹದಲ್ಲಿ ಕಂಡಾಗ ಅವನು ಒಂದು ಸುಂದರವಾದ ವಿಮಾನವನ್ನು ಆಕಾಶದಿಂದ ತನ್ನ ಬಳಿಗೆ ಬರುವುದನ್ನು ಕಂಡ. 10 ದಿಕ್ಕುಗಳಿಂದ ಹುಣ್ಣಿಮೆಯ ಸಂಪೂರ್ಣ ಚಂದ್ರನು ಬೆಳಗುತ್ತಾ ಬರುವಂತೆ ಆ ವಿಮಾನವು ತನ್ನ ಬಳಿಗೆ ಬಂತು. ಆ ವಿಮಾನದಲ್ಲಿ ಧ್ರುವ ಮಹಾರಾಜನು 2 ಸುಂದರವಾದ ವಿಷ್ಣು ಲೋಕದವರನ್ನು ಕಂಡನು. ಆ ವಿಷ್ಣು ದೂತರಿಗೆ ಚತುರ್ಭುಜವಿತ್ತು, ಅವರು ನೀಲಿ ವರ್ಣದವರಾಗಿದ್ದರು. ಅವರ ಕೈಯಲ್ಲಿ ಶಂಕು, ಚಕ್ರ, ಗದಾಯುಧ ಹಾಗೂ ಪದ್ಮವನ್ನಿಟ್ಟುಕೊಂಡಿದ್ದರು. ಕಣ್ಣುಗಳನ್ನು ತುಂಬಾ ಆಕರ್ಷಿಸುವಂತೆ ಅಲಂಕೃತರಾಗಿದ್ದರು. ಅದ್ಭುತವಾದ ವಸ್ತ್ರಗಳನ್ನು ಧರಿಸಿದ್ದರು. ಸರಗಳಿಂದ, ಹಾರಗಳಿಂದ, ವಾಲೆಗಳಿಂದ, ಕಂಕಣಗಳಿಂದ ಆಭರಣ ಅಲಂಕೃತರಾಗಿದ್ದರು ಅವರು. ವಿಷ್ಣು ಲೋಕದ ವಾಸಿಗಳ ದೇಹವು ಆ ಭಗವಂತನ ದೇಹದಂತೆಯೇ ಇರುತ್ತದೆ. ಅವರ ಕೈಯಲ್ಲಿ ಕೂಡ ವಿಷ್ಣುವಿನ ಕೈಯಲ್ಲಿರುವ ಹಾಗೆಯೇ ಶಂಕು, ಚಕ್ರ, ಗದಾ, ಪದ್ಮಗಳನ್ನಿಟ್ಟುಕೊಂಡಿರುತ್ತಾರೆ. ಈ ಅಸಾಧಾರಣ ವ್ಯಕ್ತಿಗಳನ್ನು ನೋಡಿದ ನಂತರ ಧ್ರುವ ಮಹಾರಾಜನಿಗೆ ಅವರು ವಿಷ್ಣುವಿನ ಸೇವಕರು, ಭಕ್ತರು ಎಂದು ಅರ್ಥವಾಯಿತು. ಇವರನ್ನು ನೋಡಿದ ಕೂಡಲೇ ತಕ್ಷಣವೇ ಗೌರವವನ್ನು ನೀಡಲು ಧ್ರುವ ಮಹಾರಾಜನು ನಿಂತುಕೊಂಡನು. ಆ ವಿಷ್ಣು ಲೋಕದ ವೈಷ್ಣವರನ್ನು ನೋಡಿ, ಆ ವಿಷ್ಣುವಿನ ಸೇವಕರನ್ನು ನೋಡಿ ಹೇಗೆ ಅವರಿಗೆ ಉಪಚಾರ ಮಾಡಬೇಕೆಂದು ಅವನಿಗೆ ತೋಚಲಿಲ್ಲ, ಹೇಗೆ ಅವರನ್ನು ಸ್ವೀಕರಿಸಬೇಕು ಎಂದು ಅರ್ಥವಾಗಲಿಲ್ಲ. ಅವನಿಗೆ ಏನು ಮಾಡುವುದು ಎಂದು ತಿಳಿಯದೆ 2 ಕೈಗಳನ್ನು ಜೋಡಿಸಿ ನಮಸ್ಕರಿಸಿ ಭಗವಂತನ ನಾಮಗಳನ್ನು ಹೇಳಲು ಪ್ರಾರಂಭಿಸಿದನು ಧ್ರುವನು. ಈ ಜಾಗದಲ್ಲಿ ಶ್ರೀಲ ಪ್ರಭುಪಾದರು ಶ್ರೀಮದ್ ಭಾಗವತದಲ್ಲಿ ವಿವರಿಸುತ್ತಾರೆ, ಭಗವಂತನ ನಾಮೋಚ್ಚಾರಣೆಯು ಎಲ್ಲಾ ಸಮಯದಲ್ಲಿ ಎಲ್ಲಾ ವಿಧಗಳಲ್ಲಿ ಎಲ್ಲಾ ಮಾರ್ಗಗಳಲ್ಲಿ ಸರಿಯಾದದ್ದು. ಒಬ್ಬನಿಗೆ ಹೇಗೆ ಭಗವಂತನ ಭಕ್ತನನ್ನು ತೃಪ್ತಿಪಡಿಸುವುದು ಎಂದು ತಿಳಿಯದಿದ್ದರೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಿದರೆ ಸಾಕು, ಅವರಿಗೆ ಸರ್ವೋಪಾಚಾರಗಳನ್ನು ಮಾಡಿದ ಹಾಗೆ, ಎಲ್ಲವೂ ಸರಿಯಾಗಿ ಮಾಡಿದ್ದಂತೆ. ಆದ್ದರಿಂದಲೇ ಒಬ್ಬ ಭಗವಂತನ ಭಕ್ತನು ಅವನು ದುಃಖದಲ್ಲಿರಲಿ ಸುಖದಲ್ಲಿರಲಿ ಎಂದಿಗೂ ಸದಾ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುತ್ತಲೇ ಇರುತ್ತಾನೆ. ಅವನಿಗೆ ಈ ಮಂತ್ರವೇ ಎಲ್ಲಾ ಸಮಯಗಳಲ್ಲಿಯೂ ಆಶ್ರಯ. ಯಾವ ಒಂದು ನೀತಿ ನಿಯಮಗಳನ್ನು ನೋಡದೆ, ಸಮಯದ ಪರಿಸ್ಥಿತಿಯನ್ನು ಪರಿಗಣಿಸದೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬಹುದು, ಜಪಿಸಬೇಕು. ಧ್ರುವ ಮಹಾರಾಜನು ಕೃಷ್ಣನ ಚರಣ ಕಮಲಗಳನ್ನು ಸದಾ ಸ್ಮರಿಸುತ್ತಿದ್ದನು. ಅವನ ಹೃದಯವು ಕೃಷ್ಣನಿಂದ ತುಂಬಿ ಹೋಗಿತ್ತು. ವಿಮಾನವನ್ನಿಳಿದು ಆ ವಿಷ್ಣು ದೂತರು ಸಂತೋಷವಾಗಿ ನಸು ನಗುತ್ತಾ ದಾಸನಾಗಿ ತಲೆ ತಗ್ಗಿ ಕೈ ಕಟ್ಟಿ ನಿಂತು ನಮಸ್ಕರಿಸುತ್ತಿದ್ದ ಆ ಧ್ರುವ ಮಹಾರಾಜನ ಬಳಿ ಹೋದರು. ಆ ವಿಷ್ಣು ದೂತರ ಹೆಸರು ನಂದ ಹಾಗೂ ಸುನಂದ. ಅವರು ಧ್ರುವನಿಗೆ ಹೇಳಿದರು, ಪ್ರೀತಿಯ ರಾಜನೇ, ನಿನಗೆ ಮಂಗಳ ಉಂಟಾಗಲಿ, ನಾವು ಹೇಳುವುದನ್ನು ಗಮನವಿಟ್ಟು ಕೇಳು. ನಿನಗೆ ವಯಸ್ಸು 5 ವರ್ಷಗಳಿರಬೇಕಾದರೆ ತೀವ್ರವಾದ ತಪಸ್ಸುಗಳನ್ನು ಆಚರಿಸಿ ಆ ಭಗವಂತನನ್ನು ನೀನು ತೃಪ್ತಿಪಡಿಸಿದೆ. ಕೈಯಲ್ಲಿ ಶಾರ್ಂಗ ಧನಸ್ಸನ್ನಿಟ್ಟುಕೊಂಡಿರುವ ಅದೇ ಭಗವಂತನ ಪ್ರತಿನಿಧಿಗಳು ನಾವು. ನಿನ್ನನ್ನು ನಾವು ಭಗವಂತನ ಲೋಕಕ್ಕೆ ಕರೆದುಕೊಂಡು ಹೋಗಬೇಕು ಎಂದು ಕಳುಹಿಸಲ್ಪಟ್ಟಿದ್ದೇವೆ. ವಿಷ್ಣು ಲೋಕವನ್ನು ಪಡೆಯಲು ತುಂಬಾ ಕಷ್ಟವಾದದ್ದು, ಆದರೆ ನಿನ್ನ ತಪಸ್ಸುಗಳಿಂದ ನೀನು ಅದನ್ನು ಸಾಧಿಸಿದ್ದೀಯ. ಮಹಾ ಋಷಿಗಳಿಗೂ ಹಾಗೂ ದೇವತೆಗಳಿಗೂ ಇಂತಹ ಒಂದು ಸ್ಥಾನವನ್ನು ಪಡೆಯಲು ಸಾಧ್ಯವೇ ಇಲ್ಲ. ಆ ವಿಷ್ಣುವಿನ ಲೋಕವನ್ನು ಸೂರ್ಯನು, ಚಂದ್ರನು, ನಕ್ಷತ್ರಗಳು, ಸೂರ್ಯ ಚಂದ್ರ ವ್ಯೂಹಗಳು ಹಾಗೂ ಮತ್ತಿತರ ಗ್ರಹಗಳು ಅದನ್ನು ಸುತ್ತುತ್ತವೆ. ನಿನ್ನನ್ನು ಸ್ವಾಗತಿಸುತ್ತೇವೆ, ಅಲ್ಲಿಗೆ ಹೊರಡೋಣ ಬಾ. ಧ್ರುವ ಮಹಾರಾಜನೇ, ನಿನ್ನ ತಾತಂದಿರು ಹಾಗೂ ಬೇರೆ ಯಾರೇ ಆಗಲಿ ನೀನು ಪಡೆದಂತಹ ಒಂದು ಗ್ರಹವನ್ನು ಸಾಧಿಸಿದ್ದೇ ಇಲ್ಲ. ಭಗವಂತನು ವಿಷ್ಣು ಸ್ವಯಂ ವಾಸ ಮಾಡುವ ಆ ವಿಷ್ಣು ಲೋಕವು ಎಲ್ಲಾ ಲೋಕಗಳಿಗಿಂತ ಉನ್ನತವಾದದ್ದು. ಈ ಬ್ರಹ್ಮಾಂಡದ ಇತರ ಲೋಕವಾಸಿಗಳೆಲ್ಲರೂ ಆ ವಿಷ್ಣು ಲೋಕವನ್ನು ಪೂಜಿಸುತ್ತಾರೆ. ಆದ್ದರಿಂದ ನೀನು ನಮ್ಮ ಜೊತೆ ಬಂದು ಅಲ್ಲಿ ಶಾಶ್ವತವಾಗಿ ಜೀವಿಸು. ಅಂತ್ಯವಿಲ್ಲದವನೇ ಈ ಒಂದು ವಿಶಿಷ್ಟವಾದ ವಿಮಾನವನ್ನು ಭಗವಂತನೇ ನಿನಗಾಗಿ ಕಳುಹಿಸಿಕೊಟ್ಟನು. ನಿನಗೆ ಇದನ್ನು ಹತ್ತಲು ಅರ್ಹತೆ ಉಂಟು, ಆದ್ದರಿಂದ ನಮ್ಮೊಡನೆ ನೀನು ಬಾ ಎಂದು ಧ್ರುವ ಮಹಾರಾಜನನ್ನು ಸಂತೋಷವಾಗಿ ಸ್ವಾಗತಿಸಿದರು ವಿಷ್ಣುದೂತರು. ಧ್ರುವ ಮಹಾರಾಜನು ಭಗವಂತನಿಗೆ ತುಂಬಾ ಪ್ರಿಯಕರನು. ವಿಷ್ಣುದೂತರ ಸಿಹಿಯಾದ ಮಾತುಗಳನ್ನು ಕೇಳಿದ ನಂತರ ಧ್ರುವ ಮಹಾರಾಜನು ಅವರಿಗೆ ನಮಸ್ಕರಿಸಿ ಪವಿತ್ರ ಸ್ನಾನವನ್ನು ಮಾಡಿ ಅಲಂಕೃತನಾಗಿ ತನ್ನ ನಿತ್ಯ ಆಧ್ಯಾತ್ಮಿಕ ಕಾರ್ಯಗಳನ್ನು ಮುಗಿಸಿದನು. ಅಲ್ಲಿದ್ದ ಋಷಿಗಳಿಗೆ ತನ್ನ ಗೌರವ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿದನು, ಆಶೀರ್ವಾದಗಳನ್ನು ಪಡೆದನು. ಹತ್ತುವುದಕ್ಕಿಂತ ಮುಂಚೆ ವಿಮಾನವನ್ನು ಪೂಜಿಸಿದನು, ಅದಕ್ಕೆ ಪ್ರದಕ್ಷಿಣೆ ಮಾಡಿದನು, ವಿಷ್ಣುದೂತರಿಗೆ ನಮಸ್ಕರಿಸಿದನು. ಈ ಸಮಯದಲ್ಲಿ ಅವನು ಚಿನ್ನದ ಹಾಗೆ ಹೊಳೆಯುವ ವ್ಯಕ್ತಿಯಾದನು. ಈ ರೀತಿಯಲ್ಲಿ ಇನ್ನು ವಿಮಾನವನ್ನು ಹತ್ತಿ ಹೋಗಲು ಸಂಪೂರ್ಣವಾಗಿ ಸಿದ್ಧನಾದನು. ಈಗ ಧ್ರುವ ಮಹಾರಾಜನು ಹತ್ತಲು ಪ್ರಾರಂಭಿಸಿದಾಗ ಮರಣದ ವ್ಯಕ್ತೀಕರಣವು ಮರಣ ಮೂರ್ತಿಯು ತನ್ನ ಮುಂದೆ ಬರುವುದನ್ನು ಕಂಡನು. ಆದರೆ ಮರಣದ ಪುರುಷನಿಗೆ ಧ್ರುವ ಮಹಾರಾಜನು ಹೆದರದೆ ಅವನ ತಲೆ ಮೇಲೆಯೇ ಕಾಲಿಟ್ಟು ಅವನನ್ನು ಹತ್ತಲು ಅನುಕೂಲವಾಗಿ ಮಾಡಿಕೊಂಡು ವಿಮಾನವನ್ನು ಏರಿದನು. ಇದರಿಂದ ನಮಗೆ ತಿಳಿಯುವುದೇನೆಂದರೆ ಮರಣವು ಕೂಡ ಒಬ್ಬ ಭಕ್ತನ ಅಧೀನದಲ್ಲಿರುತ್ತದೆ. ಮರಣಕ್ಕೆ ಭಕ್ತನು ಹೆದರುವುದಿಲ್ಲ, ಹೆದರಬೇಕಾಗಿಯೂ ಇಲ್ಲ. ಆ ಭಗವಂತನಿಗೆ ಶರಣಾದರೆ ಸಾಕು, ಯಾರಿಗೂ ಹೆದರಬೇಕಾಗಿಲ್ಲ. ಆ ಭಗವಂತನ ಲೋಕಕ್ಕೆ ಹೋಗುವವನಿಗೆ ಯಾವ ಭಯವೂ ಇರುವುದಿಲ್ಲ. ಎಲ್ಲರನ್ನೂ ಗೆಲ್ಲುವ ಶಕ್ತಿಯು ಪರಿಶುದ್ಧ ಭಕ್ತನಿಗೆ ಇರುತ್ತದೆ. ಆದ್ದರಿಂದ ನಾವು ಕೂಡ ಪರಿಶುದ್ಧ ಭಕ್ತರಾಗಬೇಕು. ಹೀಗೆ ಆಗಬೇಕೆಂದರೆ ಗುರುಗಳು ಹೇಳಿದ ಮಾತುಗಳನ್ನು ಆಚರಿಸಬೇಕು. ಈಗ ಧ್ರುವ ಮಹಾರಾಜನು ವಿಮಾನವನ್ನು ಹತ್ತಿದ. ಆ ವಿಮಾನದಲ್ಲಿ ಅತಿ ದೊಡ್ಡದಾಗಿ ಒಂದು ಸುಂದರವಾದ ಮನೆ ಇತ್ತು. ಆ ಸಮಯದಲ್ಲಿ ಆಕಾಶದಿಂದ ಗಂಧರ್ವರು ಪನವಗಳಿಂದ ದುಂದುಬಿಗಳಿಂದ ಮೃದಂಗಗಳಿಂದ ಬಾರಿಸುತ್ತಾ ನುಡಿಸುತ್ತಾ ಹಾಡುತ್ತಾ ಧ್ರುವ ಮಹಾರಾಜನ ಮೇಲೆ ಹೂವಿನ ಮಳೆಯನ್ನು ಸುರಿಸಿದರು. ಈಗಿನ್ನೇನು ವಿಮಾನವು ಪ್ರಾರಂಭವಾಗಬೇಕು. ಆದರೆ ಧ್ರುವ ಮಹಾರಾಜನಿಗೆ ಒಂದು ಯೋಚನೆ ಬರುತ್ತದೆ. ಆ ಯೋಚನೆಯೇ ತನ್ನ ತಾಯಿ ಸುನೀತಿ. ಮೊದಲು ಅವಳೇ ಭಗವಂತನಿಗೆ ಶರಣಾಗುವಂತೆ ಉಪದೇಶ ಮಾಡಿದಳು ಧ್ರುವ ಮಹಾರಾಜನಿಗೆ. ಅವಳನ್ನು ಈಗ ಬಿಟ್ಟು ಹೇಗೆ ಹೋಗುವುದು ಎಂದು ಯೋಚಿಸುತ್ತಾನೆ ಧ್ರುವ ಮಹಾರಾಜನು. ಧ್ರುವ ಮಹಾರಾಜನ ಮನಸ್ಸನ್ನರಿತು ನಸು ನಗುತ್ತಾ ನಂದ ಹಾಗೂ ಸುನಂದರು ತನ್ನ ತಾಯಿಯು ಆಗಲೇ ಮತ್ತೊಂದು ವಿಮಾನದಲ್ಲಿ ವಿಷ್ಣು ಲೋಕಕ್ಕೆ ಹೋಗುತ್ತಿರುವುದನ್ನು ತೋರಿಸುತ್ತಾರೆ ಧ್ರುವ ಮಹಾರಾಜನಿಗೆ. ಆಗ ಅವನಿಗೆ ತುಂಬಾ ಸಂತೋಷವಾಗಿ ವಿಷ್ಣು ದೂತರಿಗೆ ನಮಸ್ಕರಿಸುತ್ತಾನೆ. ಇದು ಧ್ರುವ ಮಹಾರಾಜನ ಅದ್ಭುತವಾದ ಚರಿತ್ರೆ. ಯಾರು ಈ ಧ್ರುವ ಮಹಾರಾಜನ ಚರಿತ್ರೆಯನ್ನು ಹೇಳುತ್ತಾರೋ ಕೇಳುತ್ತಾರೋ ಅವರು ಕೂಡ ಆ ಭಗವಂತನ ಭಕ್ತರಾಗಿ ಆ ಭಗವಂತನ ಲೋಕಕ್ಕೆ ಹೋಗುತ್ತಾರೆ. ಆದ್ದರಿಂದ ನೀವು ಕೂಡ ಈ ಅದ್ಭುತವಾದ ಧ್ರುವ ಮಹಾರಾಜನ ಚರಿತ್ರೆಯನ್ನು ಇತರರಿಗೆ ಕೂಡ ಹೇಳಿ ಧ್ರುವ ಮಹಾರಾಜನ ಪರಮ ಭಕ್ತರಾಗಿ ವಿಷ್ಣುವಿನ ಭಕ್ತರಾಗಿ. ಇಲ್ಲಿಗೆ ಧ್ರುವ ಮಹಾರಾಜನ ಚರಿತ್ರೆಯ ಉಪನ್ಯಾಸವು ಸಮಾಪ್ತವಾಯಿತು. ಹರೇ ಕೃಷ್ಣ.